हरिः ओम् हयग्रीवं चिदानन्दविग्रहं सदनुग्रहं दशग्रीवच्छदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय हनुमतां कामधेनवे नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरून्मम ब्रह्मचर्य हरिप्रीति सुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः वाजराजपदद्वन्द्व वारिजासक्तमानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदं श्रीगुरुभ्यो नमः हरिः ओम् आयुर्यज्ञप्रकरण ಈ ಪ್ರಕರಣದಲ್ಲಿ ನಿನ್ನೆ ತಿಳಿಸಿಕೊಟ್ಟಂತೆ ಮೋಕ್ಷ ಅಪರೋಕ್ಷ ಅಂತರಂಗ ಸಾಧನಮಿದಂ ಇದು ಅಪರೋಕ್ಷ ಜ್ಞಾನಕ್ಕೆ ಬಹಳ ಪ್ರಧಾನವಾದ ಸಾಧನೆ ಗೋಪ್ಯತಮವಾದ್ದು ಇದರನ್ನು ಶೃಣುತ ಯೋಗ್ಯರಾದವರು ಚೆನ್ನಾಗಿ ಕೇಳಿ ನಿರಂತರಂ ಪರಮಾದರೇಣೇವ ಏವಂ ಅನುಸಂಧದೀತ ಪರಮಾದರದಿಂದ ನಾವು ಹೇಳಿದ ರೀತಿಯಲ್ಲಿ ಚಿಂತನೆ ಮಾಡಿ ಇಲ್ಲಿ ಹೇಳುತ್ತಾರೆ ನಮ್ಮ ಜೀವನವೇ ದೇವರ ಯಜ್ಞ ಇಡೀ ಜೀವನ ಪೂರ್ಣ ದೇವರ ಯಜ್ಞ ಅಲ್ಲ ನಮ್ಮ ಜೀವನ ಯಜ್ಞ ಅಂತ ಹೇಳಿದರೆ ಸಾಕು ಯಜ್ಞ ಏನು ನಡೆಯುತ್ತೆ ಪ್ರಸಿದ್ಧ ಯಜ್ಞ ಯಜ್ಞದಲ್ಲಿ ಏನು ಭಾಗಗಳಿರಬೇಕು ಅವೆಲ್ಲ ನಮ್ಮ ಜೀವನದಲ್ಲಿ ಇದ್ದರೆ ನಮ್ಮ ಜೀವನವನ್ನು ಯಜ್ಞಕ್ಕೆ ಹೋಲಿಸುವುದು ಸರಿ ಯಜ್ಞ ಒಂದು ರೀತಿ ಇರೋದು ನಮ್ಮ ಜೀವನ ಬೇರೆ ರೀತಿ ಇರೋದು ಬಾಯಿ ಮಾತಿಗೆ ನಮ್ಮ ಜೀವನವೂ ಒಂದು ಯಜ್ಞ ಅಂತ ಹೇಳಿದರೆ ಹಾಗಾಗಲ್ಲ ಅದಕ್ಕೆ ಎರಡನ್ನೂ ಹೋಲಿಸಿ ಹೇಳುತ್ತಾ ಇದ್ದಾರೆ ನಮ್ಮ ಜೀವನ ಹೇಗೆ ಆ ಜೀವನದಲ್ಲಿ ನಾವು ಮಾಡಬೇಕಾದ ಚಿಂತನ ಕ್ರಮ ಏನು ಅಂತ ಹೇಳುತ್ತಾರೆ ಇದನ್ನೇ ದಾಸರಾಯರು ದಿವಸಗಳೆಂಬ ಸಮಿತಿಗಳನ್ನು ನಿರಂತರ ಹೋಮಿಸುತ್ತ ಬಿಂಬ ಅಭಿನ್ನನಾದ ಕಾಲನಾಮಕ ಭಗವಂತನಲ್ಲಿ ನಾವು ನಿತ್ಯವೂ ಕೂಡ ಪ್ರತಿ ದಿವಸ ಈ ದಿವಸವೆಂಬ ಸಮಿತನ್ನು ದೇವರಲ್ಲಿ ಅರ್ಪಣೆ ಮಾಡಬೇಕು ದೊಡ್ಡ ಯಜ್ಞ ಇದು 100 ವರ್ಷಗಳು ಪ್ರಾಯಶಃ ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ ಎಷ್ಟು ವರ್ಷ ಬದುಕ್ತೀವೋ ಅಷ್ಟೂ ವರ್ಷವೂ ಕೂಡ ಭಗವಂತನ ಯಜ್ಞತ್ವೇನ ಅರ್ಪಣೆ ಮಾಡೋಣ ಸಾಮಾನ್ಯವಾಗಿ ಯಜ್ಞದ ನಿಯಾಮಕ ದೇವತ ಯಾರು ಅಂದರೆ ಯಜ್ಞ ಆರಂಭ ಆಗಲಿಕ್ಕೆ ಮೊದಲು ಯಜ್ಞ ಆರಂಭಾತ್ ಪ್ರಾಕ್ ನಾರಾಯಣೋ ದೇವತಾ ನಾರಾಯಣ ಯಜ್ಞ ಪ್ರಾರಂಭ ಆಗಲಿಕ್ಕೆ ಮೊದಲು ದೇವತೆಯಾಗಿರ್ತಾನೆ ನಂತರ ಹೇಳ್ತಾ ಇದ್ದಾರೆ ಪ್ರಸಿದ್ಧ ಯಜ್ಞೆ ಸವನತ್ರಯಮಸ್ತಿ ಯಜ್ಞದಲ್ಲಿ ಸಾಮಾನ್ಯ ನೀವು ಹೊರಗೆ ಕಾಣುವ ಯಜ್ಞದಲ್ಲಿ 3 ಭಾಗಗಳಿವೆ ಸವನತ್ರಯ 3 ಸವನಗಳಿವೆ ಯಾವುದು ಅಂದರೆ ಪ್ರಾತಃಸವನ ಮಾಧ್ಯಂದಿನ ಸವನ ಸಾಯಂ ಸವನ ಅಂತ 3 ಭಾಗಗಳಿವೆ ಅತ್ರ ಅಪಿ ತದಸ್ತಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜೀವನ ಯಜ್ಞದಲ್ಲಿ ಕೂಡ ಪ್ರಾತಃಸವನ ಮಾಧ್ಯಂದಿನ ಸವನ ಸಾಯಂ ಸವನ ಅಂತ 3 ಭಾಗ ಕಥಂ ಅದು ಹೇಗೆ ಅಂದರೆ ಹೇಳ್ತಾ ಇದ್ದಾರೆ ಪುರುಷಸ್ಯ ಶತಂ ಆಯುಹು. ಸಾಮಾನ್ಯವಾಗಿ ನಮಗೆ ಪ್ರಾಯಶಃ 100 ವರ್ಷ ಅಂತ ಎಲ್ಲರಿಗೂ ಸೀಮೆ. ತಸ್ಯ ಕಿಂಚಿತ್ ಫಲಾಧಿಕ ವಿಂಶತಿ ಘಟಿಕ ಅಧಿಕ ದಶ ದಿನಾಧಿಕ ದಶ ಮಾಸಾತ್ಮಕ ವರ್ಷ ವಿವರ್ಕ್ಷಯ ಷೋಡಶೋತ್ತರ ಶತವರ್ಷಾಣಿ ಭವತಿ. ಈ 100 ವರ್ಷಗಳನ್ನು ಇನ್ನೊಂದು ರೀತಿ ಲೆಕ್ಕ ಮಾಡಿದರೆ ಸ್ವಲ್ಪ ಈ ಫಲಗಳನ್ನು ಕಾಲದ ಭಾಗಗಳು ಕೆಲವು ಫಲ ಜಾಸ್ತಿ ಈ ರೀತಿ ಒಂದು ಲೆಕ್ಕ ಮಾಡುವ ರೀತಿ ಇದೆ, ಬಾರ್ಹಸ್ಪತ್ಯಮಾನದ ರೀತಿ. ಆ ರೀತಿಯಲ್ಲಿ ಲೆಕ್ಕ ಮಾಡಿದಾಗ ವರ್ಷಕ್ಕೆ 12 ತಿಂಗಳಲ್ಲದೆ 10 ತಿಂಗಳಾಗತ್ತೆ. ವರ್ಷಕ್ಕೆ 10 ತಿಂಗಳ ಲೆಕ್ಕ ಪ್ರಕಾರ ವರ್ಷಕ್ಕೆ 12 ತಿಂಗಳಾದರೆ 100 ವರ್ಷ ಆಯಿತು. ವರ್ಷಕ್ಕೆ ತಿಂಗಳ ಲೆಕ್ಕ ಕಡಿಮೆ ಆದರೆ ವರ್ಷಗಳ ಲೆಕ್ಕ ಜಾಸ್ತಿ ಆಗುತ್ತೆ. ಇರೋ ತಿಂಗಳಿಷ್ಟು, ತಿಂಗಳೆಷ್ಟು ಎಷ್ಟೋ ತಿಂಗಳು ಆ ನಿಯಮನ ತಿಂಗಳಿಷ್ಟೇ ಇವೆ. ವರ್ಷಕ್ಕೆ 10 ತಿಂಗಳು ಇಟ್ಟುಕೊಂಡಾಗ ವರ್ಷಗಳು ಜಾಸ್ತಿ, ವರ್ಷಕ್ಕೆ ತಿಂಗಳು ಜಾಸ್ತಿ ಆದಾಗ ವರ್ಷಗಳು ಕಡಿಮೆ. ಆ ರೀತಿಯಲ್ಲಿ 1 ವರ್ಷಕ್ಕೆ 12 ತಿಂಗಳು ಅಂತಿಟ್ಟುಕೊಂಡ್ರೆ ನಮ್ಮ ಆಯುಷ್ಯ 100. 1 ವರ್ಷಕ್ಕೆ 10 ತಿಂಗಳು ಅಂತ ಲೆಕ್ಕ ಮಾಡಿಕೊಂಡು ಹೋದಾಗ ನಮ್ಮ ಆಯುಷ್ಯ 116 ವರ್ಷ. ಅಂದರೆ ಅದೇ ಚೆನ್ನಾಗಿದೆ, 116 ವರ್ಷ ಅಂದರೆ ಆಯುಷ್ಯ. ಟೈಮ್ ಏನು ಕಡಿಮೆ ಏನಿಲ್ಲ, ಹೆಚ್ಚು ಇಲ್ಲ, ಎಲ್ಲ ಒಂದೇ, ಲೆಕ್ಕ ಮಾಡುವ ರೀತಿ ವ್ಯತ್ಯಾಸ ಅಷ್ಟೆ. ಅಲ್ಲಿ ಹೇಳುತ್ತಾರೆ ತತ್ರ ಭಾಗತ್ರಯ, 3 ಭಾಗಗಳಿವೆ, ಪ್ರಾತಃಸವನ, ಮಾಧ್ಯಮ ದಿನ ಸವನ, ಸಾಯಂ ಸವನ ಅಂತ 3 ಭಾಗಗಳು. ಅಲ್ಲಿ ಹೇಳ್ತಾ ಇದ್ದಾರೆ ಪೂರ್ವ, ಮೊದಲನೆಯ ಭಾಗ ಯಾವುದು ಅಂದರೆ ಚತುರ್ವಿಂಶತಿ ವರ್ಷಾತ್ಮಕ ಏಕ. ಮೊದಲನೆಯ ಭಾಗ ಎಷ್ಟು ಅಂದರೆ 24 ವರ್ಷಗಳ ಕಾಲ ಏನಿದೆ ಇದು ಪ್ರಾತಃಸವನ. ತದುತ್ತರ ಚತುಶ್ಚತ್ವಾರಿಂಶದ್ ವರ್ಷಾತ್ಮಕ ಅಪರ, ನಂತರ ಬರತಕ್ಕಂಥದ್ದು 44 ವರ್ಷಗಳ ಕಾಲ ಇದು ಮಾಧ್ಯಂದಿನ ಸವನ. 44 ಅಂದರೆ 24 ಸೇರಿಕೊಂಡು 44 ಅಲ್ಲ, 24 + 44. ಹಾಂ, ನಂತರ ಹೇಳ್ತಾ ಇದ್ದಾರೆ ತದುತ್ತರ ಅಷ್ಟಚತ್ವಾರಿಂಶದ್ ವರ್ಷಾತ್ಮಕ ಅಂತ್ಯ, ಕೊನೆಯದು 48 ವರ್ಷಗಳದ್ದು. ಕೊನೆಯದು 48, ಮಧ್ಯ 44, ಮೊದಲು 24, ಒಟ್ಟು ಸೇರಿ 116 ವರ್ಷಗಳಾಯಿತು. ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಸಿದ್ಧ ಯಜ್ಞ ಪ್ರಾತಃಸವನಂ ಮಾಧ್ಯಂದಿನ ಸವನಂ ತೃತೀಯಂ ಸಾಯಂ ಸವನಮಿತಿ ಸವನತ್ರಯಾತ್ಮಕ. ಸಾಮಾನ್ಯ ಯಜ್ಞ ಹೇಗಿರುತ್ತೆ ಅಂದರೆ 3 ಸವನಗಳಿಂದ ಕೂಡಿರುವಂಥ ಯಜ್ಞ. ಇಲ್ಲಿ ಯಾರಿರ್ತಾರೆ ದೇವತೆಗಳು ಅಂದರೆ ವಸು, ರುದ್ರ, ಆದಿತ್ಯರಿರ್ತಾರೆ. ಅದಕ್ಕೆ ಯಜ್ಞ ಮಾಡುವಾಗ ಯಜ್ಞದಲ್ಲಿ ಹೋಮಕುಂಡದ ಪಕ್ಕದಲ್ಲಿ 3 ಸಮಿತ್ತನ್ನು ಇಡುತ್ತಾರೆ. ಸಮಿತ್ತನ್ನು ಇಟ್ಟು ಇದೆಲ್ಲ ಯಜ್ಞ ಸಂರಕ್ಷಕ ದೇವತೆಗಳು, ಕ್ರತು ಸಂರಕ್ಷಕ ದೇವತೆಗಳು ಅಂತ ವಸು, ರುದ್ರ, ಆದಿತ್ಯರಿಗೆ ಇಟ್ಟು ಯಜ್ಞ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ನೀವು ಈ ಯಜ್ಞವನ್ನು ಪೂರ್ಣ ಮಾಡಿ ನಿಮ್ಮ ನಿಮ್ಮ ಕಾಲದಲ್ಲಿ ಯಜ್ಞಕ್ಕೆ ಬರುವ ವಿಘ್ನಗಳನ್ನು ನಿವಾರಣೆ ಮಾಡಿ ನೀವು ಯಜಮಾನನನ್ನು, ಪುರೋಹಿತನನ್ನು, ಪದಾರ್ಥಗಳನ್ನು ರಕ್ಷಣೆ ಮಾಡಿ. ಹೀಗೆ ಮಾಡಿದ್ದಕ್ಕೆ ಕೊನೆಗೆ ಏನು ಮಾಡುತ್ತಾರೆ, ಆ ಸಮಿತ್ತುಗಳನ್ನು ಏನಿಟ್ಟಿರ್ತಾರೆ ಅವುಗಳನ್ನು ತುಪ್ಪದಿಂದ ಅಭಿಗಾರ ಮಾಡಿ ವಸುಭ್ಯಸ್ವಾಹ ಅಂತ 1 ಸಮಿತ್ತನ್ನು, ರುದ್ರಾದಿತ್ಯಭ್ಯಸ್ವಾಹ ಅಂತ 2 ಸಮಿತ್ತು ಒಟ್ಟಾಗಿ ಈ ರೀತಿ ಆಹುತಿ ಕೊಡುತ್ತಾರೆ. ಕ್ರತು ಸಂರಕ್ಷಕ ದೇವತೆಗಳು ವಸು, ರುದ್ರ, ಆದಿತ್ಯರು. ಅದು ದೊಡ್ಡ ಯಜ್ಞ ಆಗಲಿ ಚಿಕ್ಕದೇ ಹೋಮ ಆಗಿರಲಿ, ಆ ಹೋಮದಲ್ಲೂ 3 ಭಾಗ, ಎಷ್ಟು 1 ಗಂಟೆ ಕಾಲ ಇದ್ದರೆ ಅದರಲ್ಲೂ ಸ್ವಲ್ಪ ಸ್ವಲ್ಪ ಭಾಗ ಇರುತ್ತೆ. ಅದು ಸವನತ್ರಯಾತ್ಮಕ, 3 ರೀತಿಯಾದಂಥ ದೇವತೆಗಳು ನಿಂತಿರ್ತಾರೆ. ಇಲ್ಲಿ ಹೇಳ್ತಾರೆ ತತ್ರ ಪ್ರಾತಃಸವನಂ, ಚತುರ್ವಿಂಶತಿ ಅಕ್ಷರಾತ್ಮಕ ಗಾಯತ್ರಿ ಛಂದಸ್ಕ ಮಂತ್ರೋಪೇತಂ. ಪ್ರಾತಃಸವನ ಯಜ್ಞದಲ್ಲಿ, ಪ್ರಾತಃಸವನದಲ್ಲಿ ಯಾವ ಮಂತ್ರಗಳಿಂದ ಆಹುತಿ ಕೊಡುತ್ತಾರೆ ಅಂದರೆ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಛಂದಸ್ಸಿನ ಮಂತ್ರಗಳಿಂದ ಇಲ್ಲಿ ಪ್ರಾತಃಸವನದಲ್ಲಿ ಆಹುತಿ ಕೊಡುತ್ತಾರೆ. ಮತ್ತೆ ನಮ್ಮ ಜೀವನದ 24 ವರ್ಷ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಅಯಮಪಿ ಚತುರ್ವಿಂಶತಿ ವರ್ಷಾತ್ಮಕ ಕಾಲೋಪೇತ ಪ್ರಾತಃಸವನ. ಅಲ್ಲಿ 24 ಅಕ್ಷರಗಳಿಂದ ಕೂಡಿದ ಮಂತ್ರಗಳಿಂದ ಆಹುತಿ, ಇಲ್ಲಿ 24 ವರ್ಷಗಳೇ ದೇವರಿಗೆ ಆಹುತಿ. ನಮ್ಮ ಜೀವನದ ಮೊದಲು 24 ವರ್ಷಗಳಿಗೆ ಗಾಯತ್ರಿ ಮಂತ್ರದ 24 ಅಕ್ಷರಗಳಿಗೆ ಯಾವ ದೇವತೆಗಳು ಅಭಿಮಾನಿಗಳಾಗಿದ್ದಾರೋ ಅವರೇ ನಮ್ಮ ಜೀವನದ 24 ವರ್ಷಗಳಿಗೆ ನಿಯಾಮಕರಾಗಿದ್ದಾರೆ. ಭಗವದ್ ರೂಪಗಳು ನಿಯಾಮಕವಾಗಿವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಂಥ ಭಗವದ್ ರೂಪವನ್ನು ನಾವು ನಮ್ಮ ಜೀವನದ ಆರಂಭದ 24 ವರ್ಷಗಳಲ್ಲಿ ಚಿಂತನೆ ಮಾಡೋಣ. ಪ್ರಾತಃಸವನಕ್ಕೆ ಯಾರಯ್ಯ ದೇವತ, ಭಗವದ್ ರೂಪ ಯಾವುದು ಅಂದರೆ ಪ್ರಾತಃಸವನಸ್ಯ ವಾಸುದೇವೋ ದೇವತ, ವಾಸುದೇವ ದೇವತ. ಇಲ್ಲಿ ಹೇಳ್ತಾರೆ, ಪ್ರಸಿದ್ಧೇ ಪ್ರಾತಃಸವನೇ ವಾಸುದೇವೋ ದೇವತ ಮಾಧ್ಯಂ ವಸವಃ ದೇವತಾ. ಇಲ್ಲಿ ವಾಸುದೇವ ಪ್ರಧಾನ ಮೂರ್ತಿ, ದೇವತೆಗಳು ಯಾರು ಅಂದರೆ ವಸವಃ ದೇವತಾ, ವಸುಗಳು ದೇವತೆಗಳು. ಮಾಧ್ಯಂದಿನೇ ರುದ್ರಾಹ, ಮಾಧ್ಯಂದಿನ ಸವನದಲ್ಲಿ ರುದ್ರರಿದ್ದಾರೆ. ತೃತೀಯೇ ಅಂತ್ಯ ಸವನ, ಸಾಯಂ ಸವನದಲ್ಲಿ ಆದಿತ್ಯಾಹ, ವಸು ರುದ್ರ ಆದಿತ್ಯರು ಇದ್ದಾರೆ. ಪ್ರಶ್ನೆ, ಯಜ್ಞದಲ್ಲಿ ಬರುವ ವಸುರುದ್ರ ಆದಿತ್ಯರು, ಇಲ್ಲಿ ಬರುವ ವಸುರುದ್ರ ಆದಿತ್ಯರು ಒಬ್ಬರೇನೋ ಬೇರೇನೋ? ಅಂದರೆ ಪ್ರಸಿದ್ಧವಾದ ಯಜ್ಞದಲ್ಲಿ ಬರುವ ವಸುರುದ್ರ ಆದಿತ್ಯರು ಬೇರೆ, ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರು ಅವರು ಬರೋದಲ್ಲಿ. ಇಲ್ಲಿ ಅತ್ರತು ತತ್ವೇಷಾಹ ಏವ, ತತ್ವೇಷರೇ ಇಲ್ಲಿ ಬರ್ತಾ ಇದ್ದಾರೆ. ಪ್ರಾತಃಸವನದಲ್ಲಿ ತತ್ವಾಭಿಮಾನಿಗಳೇ, ನಮ್ಮ ತತ್ವಾಭಿಮಾನಿಗಳೇ ವಸುಗಳು ಅಂತ ಕರೆಸಿಕೊಂಡು ಬರ್ತಾ ಇದ್ದಾರೆ. ಈ ತತ್ವಾಭಿಮಾನಿಗಳಿಗೆ ಪ್ರಾತಃಸವನದಲ್ಲಿ ವಸುಗಳು ಅಂತ ಹೆಸರು ಯಾಕೆ ಬಂತು ಅಂದರೆ ಹೇಳ್ತಾ ಇದ್ದಾರೆ, ಸುಖೇನ ಯೋಗ್ಯಂ ಪ್ರಾಣಿಜಾತಂ ವಾಸಯಂತೀತಿ, ವಾಸಯಂತೀತಿ ವಸವಃ. ಅಂದರೆ ಚೆನ್ನಾಗಿ ಬದುಕುವಂತೆ ಮಾಡುತ್ತಾರೆ ಯಾರನ್ನ, ಯೋಗ್ಯರಾದ ಪ್ರಾಣಿಗಳನ್ನ, ದೇವರಿಗೆ ಭಕ್ತರಾದವರನ್ನ, ಒಳ್ಳೆ ಸಜ್ಜನರನ್ನ ಚೆನ್ನಾಗಿ ಬದುಕುವಂತೆ ಮಾಡುತ್ತಾರೆ. ಆದ್ದರಿಂದ ಇವರಿಗೆ ವಸುಗಳು ವಾಸಯಂತಿ ಇತಿ ವಸವಃ, ಬದುಕುವಂತೆ ಮಾಡುತ್ತಾರೆ. ಎಲ್ಲರನ್ನೂ ಅಲ್ಲ, ಸಜ್ಜನರನ್ನು ಯೋಗ್ಯರನ್ನು ಮಾತ್ರ ಚೆನ್ನಾಗಿ ಬದುಕುವಂತೆ ಮಾಡುತ್ತಾರೆ. ಆದ್ದರಿಂದ ವಸುನಾಮಾನಃ ಪ್ರಾತಃಸವನಸ್ಯ ದೇವತಾಃ, ವಸುನಾಮಕರಾಗಿ ಪ್ರಾತಃಸವನಕ್ಕೆ, ನಮ್ಮ ಜೀವನದ ಪ್ರಾತಃಸವನಕ್ಕೆ ದೇವತೆಗಳಾಗಿದ್ದಾರೆ. ವಸುಗಳಂತರ್ಯಾಮಿ ಯಾರು ದೇವತಾ? ಭಗವದ್ ರೂಪ ವಾಸುದೇವ. ಪ್ರಶ್ನೆ ಮತ್ತು ಬರುತ್ತೆ, ದಿನಾಗೂ ತರ್ಪಣ ಕೊಡ್ತೇವೆ, ವಸುರುದ್ರ ಆದಿತ್ಯಾಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಕೊಡ್ತೇವಲ್ಲ, ವಸುಗಳಂತರ್ಯಾಮಿ ಪ್ರದ್ಯುಮ್ನ, ರುದ್ರ ಅಂತರ್ಗತ ಸಂಕರ್ಷಣ, ಆದಿತ್ಯಾಂತರ್ಗತ ವಾಸುದೇವ ಅಂತ ಬರಬೇಕಾಗಿತ್ತು, ಕ್ರಮ ವ್ಯತ್ಯಾಸ ಆಯಿತಲ್ಲ ಅಂದರೆ ಅದಕ್ಕೆ ಹೇಳಿದರು, ಯಜ್ಞ ಆರಂಭದ ದೇವತ ಅಂದರೆ ಯಜ್ಞ ಆರಂಭ ಆಗಲಿಕ್ಕೆ ಮೊದಲು ದೇವರ ರೂಪ ಯಾವುದು ನಿಯಾಮಕ ಅಂದರೆ ನಾರಾಯಣೋ ದೇವತ, ನಾರಾಯಣ ದೇವತ. ಯಜ್ಞ ಅಂತ್ಯಕಾಲಕ್ಕೆ ಯಾರು ದೇವತ ಅಂದರೆ ಅನಿರುದ್ಧೋ ದೇವತ ಅಂದರು. ಆ ಯಜ್ಞ ಬೇರೆ, ಈ ಯಜ್ಞ ಬೇರೆ. ಈ ಯಜ್ಞದಲ್ಲಿ ಯಾರು, ಈ ಜೀವನ ಯಜ್ಞದ ಅಂತ್ಯಕಾಲಕ್ಕೆ ಅಂದರೆ ಮುಗಿದ ಮೇಲೆ, ಸಾಯಂ ಸವನ ಮುಗಿದ ಮೇಲೆ ಜೀವನಕ್ಕೆ ಯಾರು ದೇವತಾ ಅಂದರೆ ಅನಿರುದ್ಧ. ಮೊದಲು ಶುರುವಾದದ್ದು ನಾರಾಯಣನಿಂದ, ಕೊನೆಗೊಂಡದ್ದು ಅನಿರುದ್ಧನಿಂದ. ಕ್ರಮ ಹೇಗೆ ಬರಬೇಕು? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಬರಬೇಕೇ ಹೊರತು ನಾರಾಯಣ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅನಿರುದ್ಧ ಅಂತ ಇಲ್ಲ. ಆದ್ದರಿಂದ ಇಲ್ಲಿ ಕ್ರಮ ಬೇರೆ, ತರ್ಪಣದ ಕ್ರಮ ಬೇರೆ. ಅಲ್ಲಿ ವಸುರುದ್ರ ಆದಿತ್ಯರು ಬೇರೆ, ಇಲ್ಲಿ ಬರುವ ತತ್ವಾಭಿಮಾನಿಗಳು ಬರ್ತಾ ಇದ್ದಾರೆ, ಇಲ್ಲಿರುವ ದೇವರ ರೂಪ ಬೇರೆ. ನಂತರ ಹೇಳ್ತಾ ಇದ್ದಾರೆ, ಮಾಧ್ಯಮ ದಿನ ಸವನಕ್ಕೆ ಬಂದರೆ ಒಟ್ಟಾರೆ ಏನಾಯಿತು? ಪ್ರಾತಃಸವನ 24 ವರ್ಷಗಳಿಂದ ಕೂಡಿದ್ದು, ಯಜ್ಞದಲ್ಲೂ 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಛಂದಸ್ಸಿನ ಮಂತ್ರಗಳಿಂದೇ ಹೋಮ. ಆ 24 ಅಕ್ಷರಗಳಿಗೆ ಅಭಿಮಾನಿಗಳಾದ ದೇವತೆಗಳೇ ನಮ್ಮ 24 ವರ್ಷಗಳಿಗೆ ನಿಯಾಮಕರು. ಅಲ್ಲಿರುವ ಭಗವದ್ರೂಪ ಯಾವುದು ಅಂದರೆ ವಾಸುದೇವ ನಾಮಕ ಭಗವಂತ. ತತ್ವಾಭಿಮಾನಿಗಳೇ ವಸುಗಳು ಅಂತ ಕರೆಸಿಕೊಂಡಿದ್ದಾರೆ. ಯಾಕೆ? ಸುಖದಿಂದ ಯೋಗ್ಯರಾದವರನ್ನ ಬದುಕುವಂತೆ ಮಾಡುತ್ತಾರೆ, ಆದ್ದರಿಂದ ಇವರಿಗೆ ವಸುಗಳು ಅಂತ ಹೆಸರು ಬಂತು. ಇದು ಪ್ರಾತಃಸವನದ ಲೆಕ್ಕ. ನಂತರ ಹೇಳ್ತಾರೆ, ಮಾಧ್ಯಂದಿನ ಸವನ ಪ್ರಸಿದ್ಧಂ ಮಾಧ್ಯಂದಿನಂ ಚತುಶ್ಚತ್ವಾರಿಂಶತ್ ಅಕ್ಷರಾತ್ಮಕಂ ತ್ರಿಷ್ಟುಪ್ ಛಂದಸ್ಕ ಮಂತ್ರೋಪೇತಂ. ಮಾಧ್ಯಂದಿನ ಸವನದಲ್ಲಿ ಸಾಮಾನ್ಯವಾಗಿ ಯಾವ ಮಂತ್ರಗಳನ್ನು ಬರೆಸ್ತಾರೆ ಅಂದರೆ 44 ಅಕ್ಷರಗಳಿಂದ ಕೂಡಿದ ಒಂದು ಛಂದಸ್ಸು. ಯಾವುದು ಅಂದರೆ ತ್ರಿಷ್ಟುಪ್ ಛಂದಸ್ಸು. ಆ ತ್ರಿಷ್ಟುಪ್ ಛಂದಸ್ಸಿನಿಂದ ಕೂಡಿದ ಮಂತ್ರಗಳೇ ಈ ಯಜ್ಞದಲ್ಲಿ ಬಳಸ್ತಾರೆ. ಇಲ್ಲಿ ಕೂಡ ಅಯಮಪಿ ಚತುಶ್ಚತ್ವಾರಿಂಶತ್ ವರ್ಷಾತ್ಮಕ ಕಾಲೋಪೇತ ಮಾಧ್ಯಂದಿನ ಸವನಾತ್ಮಕ. ನಮ್ಮ ಜೀವನದ ಮಾಧ್ಯಂದಿನ ಸವನವೂ ಕೂಡ 44 ವರ್ಷಗಳಿಂದ ಕೂಡಿದೆ. ನೋಡಿ, ಸರಿಯಾದ ಆ ಮಂತ್ರದ ಅಕ್ಷರಗಳೆಷ್ಟು, ಅಷ್ಟೇ ವರ್ಷಗಳು ಇಲ್ಲಿ ಬರ್ತಾ ಇವೆ. ಆ 44 ಅಕ್ಷರಗಳಿಗೆ ಅಭಿಮಾನಿಗಳಾದ ಭಗವದ್ ರೂಪಗಳು ಏನಿವೆ, ಆ ರೂಪಗಳೇ ನಮ್ಮ 24 ಆದ 44 ವರ್ಷಗಳಿಗೆ ಪ್ರತಿಯೊಂದು ವರ್ಷಕ್ಕೂ ನಿಯಾಮಕರಾಗಿ ನಿಂತಿದ್ದಾರೆ, ಕ್ರಮವಾಗಿ ನಿಂತಿದ್ದಾರೆ. ಇಲ್ಲಿ ಯಾರು ದೇವತಾ? ವಾಸುದೇವ ಪ್ರಾತಃಸವನಕ್ಕೆ ಬಂದರೆ ನಂತರ ಬರಬೇಕಾದವ ಸಂಕರ್ಷಣ. ಅಸ್ಯ ಸಂಕರ್ಷಣೋ ದೇವತಾ, ಸಂಕರ್ಷಣ ನಾಮಕ ಭಗವಂತ ದೇವತೆಯಾಗಿದ್ದಾನೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ರುದ್ರರು ಅಂತ ಬರ್ತಾ ಇದ್ದಾರೆ. ಯಾರು ಅಂದರೆ ತತ್ವಾಭಿಮಾನಿಗಳೇ ರುದ್ರರು ಅಂತ ಕರೆಸಿಕೊಂಡು ಬರ್ತಾ ಇದ್ದಾರೆ. ರುದ್ರರು ಅಂತ ತತ್ವಾಭಿಮಾನಿಗಳಿಗೆ ಅಲ್ಲ, ಪ್ರಾತಃಸವನದಲ್ಲಿ ಅವರಿಗೆ ವಸುಗಳು ಅಂತ ಹೆಸರು ಬಂದಿತ್ತು, ಮಾಧ್ಯಂದಿನ ಸಮಯದಲ್ಲಿ ಅವರಿಗೇನೆ ರುದ್ರರು ಅಂತ ಹೆಸರು. ರುದ್ರರು ಅಂತ ಮತ್ತ್ಯಾಕೆ ಹೆಸರು ಬಂತು ಅಂದರೆ ಬರಲಿಕ್ಕೆ ಕಾರಣ ಇದೆ. ಒಂದು ಗುಣ ಏನು ಅಂದರೆ ಅಯೋಗ್ಯ ಜನಂ ರೋದಯಂತೀತಿ ರುದ್ರನಾಮಾನಃ. ರೋದಯಂತೀತಿ ರುದ್ರನಾಮಾನಃ, ಅಳುವಂತೆ ಮಾಡುತ್ತಾರೆ ಎಲ್ಲರನ್ನೂ ಅಲ್ಲ, ಅಯೋಗ್ಯ ಜನರನ್ನು ಅಳುವಂತೆ ಮಾಡುತ್ತಾರಾದ್ದರಿಂದ ಇವರು ರುದ್ರ ಎಂಬ ಹೆಸರಿರತಕ್ಕಂಥವರು. ನಂತರ ಅಂತ್ಯ ಸವನ, ಸಾಯಂ ಸವನ ಪ್ರಸಿದ್ಧಂ ತೃತೀಯಂ ಸವನಂ ಅಷ್ಟಚತ್ವಾರಿಂಶದ ಅಕ್ಷರಾತ್ಮಕ ಜಗತಿ ಛಂದಸ್ಕ ಮಂತ್ರೋಪೇತಂ. ಈ ಕೊನೆಯ ಯಜ್ಞದಲ್ಲಿ ಸಾಯಂ ಸವನ ಎಂಥದ್ದು ಅಂದರೆ 48 ಅಕ್ಷರಗಳಿಂದ ಕೂಡಿದ ವಿಶೇಷವಾದ ಜಗತಿ ಛಂದಸ್ಸಿನಿಂದ ಕೂಡಿದ ಮಂತ್ರಗಳಿಂದ ಆಹುತಿ ಕೊಡುತ್ತಾರೆ. 48 ಯಾವ ಮಂತ್ರ ಬಳಸ್ತಾರೆ ಸಾಯಂ ಸವನದಲ್ಲಿ, ಅಲ್ಲೆಲ್ಲ 48 ಅಕ್ಷರಗಳಿಂದ ಕೂಡಿದ ಮಂತ್ರಗಳನ್ನೇ ಬಳಕೆ ಮಾಡೋದು. ಅಯಮಪಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಅಷ್ಟಚತ್ವಾರಿಂಶತ್ ವರ್ಷಾತ್ಮಕ ಕಾಲೋಪೇತ ತೃತೀಯ ಸವನಮಿತ್ಯುಚ್ಯತೆ. ಇದು ಕೂಡ 48 ವರ್ಷಗಳಿಂದ ಕೂಡಿದ ಕಾಲದಿಂದ ಕೂಡಿದ್ದು, ಇದು ಮೂರನೆಯ ಸವನ, ಅಂತ್ಯ ಸವನ ಅಥವಾ ಸಾಯಂ ಸವನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ದೇವತಾ ಅಂದರೆ ಅಸ್ಯ ಪ್ರದ್ಯುಮ್ನೋ ದೇವತಾ, ಪ್ರದ್ಯುಮ್ನ ನಾಮಕ ಭಗವಂತ ದೇವತೆಯಾಗಿದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ತತ್ವಾಭಿಮಾನಿಗಳೇ ಬರ್ತಾ ಇದ್ದಾರೆ, ಇವರ ಹೆಸರು ಆದಿತ್ಯರು ಅಂತ. ಇವರಿಗೆ ಪ್ರಾತಃಸವನದಲ್ಲಿ ವಸುಗಳು ಅಂತ ಬಂದಿತ್ತು, ಮಾಧ್ಯಂದಿನ ಸವನದಲ್ಲಿ ರುದ್ರರು ಅಂತ ಬಂದಿತ್ತು ಹೆಸರು, ಇವರಿಗೇನೆ ಆದಿತ್ಯರು ಅಂತ ಹೆಸರು ಬರ್ತಾ ಇದೆ. ಯಾಕೆ ಆದಿತ್ಯರು ಅಂದರೆ ಆದಾನಾದಿ ಕಾರಯಿತೃತ್ವಾತ್ ಆದಿತ್ಯ ನಾಮಾನಃ ದೇವತಾಃ. ಆದಾನಾದಿ ಕಾರಯಿತೃತ್ವಾತ್, ಕರ್ತೃತ್ವ ಅದಲ್ಲ, ಕಾರಯಿತೃತ್ವಾತ್, ನಮ್ಮಿಂದ ಕೊಡುವುದು ತೆಗೊಳ್ಳುವುದು ಇವೆಲ್ಲ ನಮ್ಮಿಂದ ಮಾಡಿಸ್ತಾರಾದ್ದರಿಂದ ಇವರು ಆದಾನಾದಿಗಳು ಮಾಡುತ್ತಾರಾದ್ದರಿಂದ ಮಾಡಿಸ್ತಾರಾದ್ದರಿಂದ ಇವರಿಗೆ ಆದಿತ್ಯರು ಅಂತ ಹೆಸರು. ಯಾರಿಗೆ? ವಸುಗಳಿಗೇನೆ. ಅಲ್ಲ, ಇಲ್ಲಿ ಒಂದೊಂದು ಗುಣ ನೋಡಬೇಕು. ಪ್ರಾತಃಸವನದಲ್ಲೇನೋ ಯೋಗ್ಯವಾಗಿ ಬದುಕುವಂತೆ ಮಾಡಿದರು. ಯಾಕೆ ಪ್ರಾತಃಸವನದಲ್ಲೇ ಯೋಗ್ಯವಾಗಿ ಬದುಕುವಂತೆ ಮಾಡುವ ಗುಣ ಯಾಕೆ ಪ್ರಕಟ ಮಾಡಿದ್ದು ಅಂದರೆ, ಮೂರೂ ಸವನದಲ್ಲೂ ಯೋಗ್ಯರಾದವರನ್ನು ಬದುಕುವಂತೆ ಮಾಡುತ್ತಾರೆ. ಆದರೆ 24 ವರ್ಷಗಳು ಪ್ರತಿ ಜೀವಿಗೂ ಎಂಥದ್ದು ಅಂದರೆ ತುಂಬ ತೊಂದರೆಗಳು ಬರುವಂಥ ಕಾಲ. ಹುಟ್ಟಿದ ಕೂಡಲೇ ಶುರುವಾಗುವುದು ಅರಿಷ್ಟಗಳು, ಬಾಲಾರಿಷ್ಟ, ನಾನಾರಿಷ್ಟ. 24 ವರ್ಷಗಳು ಗಟ್ಟಿಯಾಗಿ ಬದುಕಿದರೆ ಮಿಕ್ಕದ್ದು ಚೆನ್ನಾಗಿರುತ್ತೆ, ಬುಡವೇ ಕತ್ತರಿಸಿ ಹೋಗುವ ಪ್ರಸಂಗ. ಆದ್ದರಿಂದ ಯೋಗ್ಯರಾದವರನ್ನ ನಾನಾ ಅಪಮೃತ್ಯು, ಬಾಲಾರಿಷ್ಟ ಮೊದಲಾದ ನಾನಾ ಕಷ್ಟಗಳಿಂದ ನಿವಾರಣೆ ಮಾಡಿ ರಕ್ಷಣೆ ಮಾಡುತ್ತಾರೆ. ಪ್ರೊವೈಡೆಡ್ ಪ್ರಾರ್ಥನೆ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ರಕ್ಷಣೆ ಮಾಡುತ್ತಾರೆ. ಇಲ್ಲಿ ರಕ್ಷಣಾ ಶಬ್ದಕ್ಕೆ ಅರ್ಥ ಏನು ಎಂಬುದು ನಾವು ಚೆನ್ನಾಗಿ ತಿಳಿಯಬೇಕಾಗಿದ್ದು ಜ್ಞಾನಿಗಳು ತಿಳಿಸಿಕೊಡುತ್ತಾ ಇದ್ದಾರೆ. ನಮ್ಮ ತಲೆಯಲ್ಲಿ ರಕ್ಷಣೆ ಎಂಬುದರ ಕಲ್ಪನೆ ಏನು? ನಾನು ಚೆನ್ನಾಗಿ ಊಟಕ್ಕೆ ತಿಂಡಿಗೆ ಯಾವುದಕ್ಕೂ ಕಡಿಮೆ ಇಲ್ಲದೆ ನಾವೆಲ್ಲರೂ ಸುಖವಾಗಿ ಕಾಲ ಕಳೆಯಬೇಕು ಎಂಬುದು ಈ ರಕ್ಷಣೆ ಎಂಬುದರ ತಾತ್ಪರ್ಯ. ನಮ್ಮ ತಲೆಗಿರೋದು ದಿನಾಗ್ಲೂ ಹೊತ್ತು ಹೊತ್ತಿಗೆ ಸರಿಯಾಗಿ ನಡೆಯಬೇಕು, ಮನೆ ಚೆನ್ನಾಗಿರಬೇಕು, ಎಲ್ಲರಿಗೂ ರೋಗ ಇಲ್ಲದಿರಬೇಕು, ಹಾಯಾಗಿದ್ದರೆ ಸಾಕು, ಇದೇ ನಮ್ಮ ರಕ್ಷಣೆ. ಆದರೆ ಶಾಸ್ತ್ರ ಹೇಳ್ತಾ ಇದೆ ಇದು ರಕ್ಷಣೆ ಅಲ್ಲ ಅಂತ. ಇನ್ಯಾವುದು ರಕ್ಷಣೆ ಅಂದರೆ ಸದಾ ದೇವರ ನೆನಪು ಬರಬೇಕು. ಹೊತ್ತು ಹೊತ್ತಿಗೆ ಚೆನ್ನಾಗಿ ಇದ್ದು, ಮನೆಯೂ ಚೆನ್ನಾಗಿದ್ದು, ಮನೆಯಲ್ಲಿ ನಾವೆಲ್ಲರೂ ಸುಖವಾಗಿ ಕಾಲ ಕಳೆದರೆ ದೇವರ ನೆನಪಿಲ್ಲದೆ ಕಾಲ ಸುಖವಾಗಿ ಕಳೆದರೆ ಅದು ರಕ್ಷಣೆ ಅಲ್ಲ, ಭಕ್ಷಣೆ ಅಂತ. ಅದಕ್ಕೆ ಸನತ್ಸುಜಾತರು ಹೇಳುತ್ತಾರೆ ಧೃತರಾಷ್ಟ್ರನಿಗೆ, ಧೃತರಾಷ್ಟ್ರ ಸನತ್ಸುಜಾತೀಯದಲ್ಲಿ ಹೇಳುತ್ತಾರೆ, ಸಾವಿನ ಪರಿಚಯ ಇದೆಯಾ? ಓ ಇದೆ. ಏನು ಸಾವಂದರೆ? ದೇಹ ಬಿಡುವುದೇ ಸಾವು ಅದಲ್ಲ, ಇನ್ನೊಂದಿದೆ ಸಾವು, ಅದರ ಪರಿಚಯ ಇದೆಯಾ? ಇಲ್ಲ. ದೇವರನ್ನು ಮರೆಯುವುದೇ ಸಾವು. ಅದಕ್ಕೆ ಪರೀಕ್ಷಿತ್ ಮಹಾರಾಜ ಸುಂದರ ಪ್ರಶ್ನೆ ಮಾಡುತ್ತಾನೆ, ಮ್ರಿಯಮಾಣಸ್ಯ ಸದಾ ಯತ್ ಕರ್ತವ್ಯಂ. ಒಮ್ಮೆ ಸಾಯುವವನಿಗೆ ಏನು ಯಾವಾಗ್ಲೂ ಮಾಡಬೇಕಾಗಿದ್ದೇನು ಅಂತ ಒಂದು ಪ್ರಶ್ನೆಯ ಒಂದರ್ಥ. ಸದಾ ಮ್ರಿಯಮಾಣಸ್ಯ ಯತ್ ಕರ್ತವ್ಯಂ, ಯಾವಾಗ್ಲೂ ಸಾಯ್ತಾ ಇರ್ತಾನಲ್ಲ ಇವನು ಮಾಡಬೇಕಾಗಿದ್ದೇನು? ಏನು, ದೇವರನ್ನ ಮರೆತು ಮರೆತೇ ಬದುಕಿರ್ತಾನಲ್ಲ, ಉಸಿರಾಟ ಆಡುವುದು ದೇವರನ್ನು ಮರೆತು ಉಸಿರಾಟ ಆಡತಾ ಇದ್ದರೆ ಅದನ್ನ ಏನಂತಾರೆ? ಸತ್ತು ಉಸಿರಾಡುವುದು. ದೇವರನ್ನ ಮರೆಯೋದೇ ಸಾವು, ಸತ್ರು ಉಸಿರಾಟ ಆಡತಾ ಇದೆ, ಅದರನ್ನೇ ಕರೆದರು ಜೀವಚ್ಛವ ಅಂತ. ಆದ್ದರಿಂದ ನಾವು ರಕ್ಷಿತರಾಗಬೇಕು, ಸತ್ತು ಹೋಗಬಾರದು. ದಿನೇ ದಿನೇ ನಾವು ಬದುಕಿರಬೇಕು. ಬದುಕಿರಬೇಕಾದರೆ ದೇವರ ನೆನಪು ಸದಾ ನಮಗಿರಬೇಕು. ಅದು ಕೊಡಿ ಅಂತ ತತ್ವಾಭಿಮಾನಿಗಳ ಪ್ರಾರ್ಥನೆ. ಯಾಕೆಂದರೆ ನಾವು ಸುಖವಾಗಿರಬೇಕು ಅಂತ ದೇವರಿಗೆ ಅಡ್ಡಬಿದ್ದು 20 ಹೋಮಗಳು ಮಾಡಿಸಿ ಎಲ್ಲ ಮಾಡಿದರೂ ಸ್ವಾಮಿ ಎಷ್ಟು ಕೊಡಬೇಕೋ ಅಷ್ಟೇ ಕೊಡತಾನೆ. ದೇವರ ಮುಖವೂ ನೋಡದಿದ್ರೂ ಈ ಜನ್ಮದಲ್ಲಿ ಎಷ್ಟು ಸುಖ ಇರಬೇಕೋ ಕೊಟ್ಟೇ ಕೊಡತಾನೆ. ಅಡ್ಡ ಬಿದ್ದದ್ದಕ್ಕೆ ಜಾಸ್ತಿ ಸುಖ ಕೊಡಲ್ಲ, ಅಡ್ಡ ಬಿದ್ದಿಲ್ಲ ಅಂತ ಸುಖ ಕತ್ತರಿಸೋದಿಲ್ಲ, ಅಡ್ಡ ಬಿದ್ದೇವು ಅಂತ ದುಃಖ ಕಡಿಮೆ ಮಾಡಲ್ಲ, ಅಡ್ಡ ಬಿದ್ದಿಲ್ಲ ಅಂತ ದುಃಖ ಕೊಡದೇ ಬಿಡಲ್ಲ. ಮತ್ತೆ ಯಾಕೆ ದೇವರನ್ನು ಏನು ಕೇಳಬೇಕು? ಎಲ್ಲ ಫಿಕ್ಸ್ ಆಗಿ ಬಂತಲ್ಲ, ದೈವಂ ಸಂಪದ್ ವಿಪತ್ ಪದಂ. ಪ್ರಹ್ಲಾದರಾದರು ಹೇಳುತ್ತಾರೆ, ನೀವೇನಾದರೂ ದಿನಾಗೂ ರಾಯರ ಹತ್ರ ಬಂದು ನಾಳೆ ಚೂಲು ದುಃಖ ಬರಲಿ ಅಂತ ನಮಸ್ಕಾರ ಮಾಡ್ತೀರಾ? ಇಲ್ಲ, ನಮಸ್ಕಾರ ಮಾಡದಿದ್ರೂ ದುಃಖ ತಾನಾಗಿ ಬರ್ತಾ ಇದೆ. ಮತ್ತೆ ಹಾಗೆಯೇ ಸುಖವೂ ತಾನಾಗಿ ಬರುತ್ತೆ. ದೇವರು ಈ ಜನ್ಮದಲ್ಲಿ ನಮಗೆ ಎಷ್ಟೆಷ್ಟು ಧನ ಧಾನ್ಯ ಪಶು ಗೃಹ ಏನು ಬೇಕೋ ಎಲ್ಲ ಮೊದಲೇ ಲೆಕ್ಕ ಮಾಡಿಟ್ಟಿದ್ದಾನೆ. ಆಯಾ ಕಾಲಕ್ಕೆ ತಾನಾಗಿ ಬಂದು ಬಿಡುತ್ತೆ. ಮತ್ತಿನ್ನೇನು ಕೇಳಬೇಕು ದೇವರನ್ನ? ಅದಕ್ಕೆ ದಾಸರು ಹೇಳಿದರು, ಬೇಡಿದರೆ ಕೊಡುತಿಪ್ಪ ನರರಿಗೆ, ಬೇಡದಲೆ ಕೊಡುತಿಪ್ಪ ಸುರರಿಗೆ, ಬೇಡಿ ಬಳಲಿದರು ಒಮ್ಮೆ ಕೊಡದಿಹ ದೈತ್ಯರಿಗೆ. ಈ ಒಂದು ದಾಸರು ಹೇಳಿದ ಮಾತು ನಮಗೆ ಆಯುಧ ಆಯಿತು. ಬೇಡಿದರೆ ಕೊಡುತಿಪ್ಪ ನರರಿಗೆ, ಎಲ್ಲ ಬೇಡೋಣ, ಶುರು ಮಾಡಿದ್ದಾಯ್ತು, ಎಲ್ಲ ಬೇಡೋದೆ. ಅದಕ್ಕೆ ಹೇಳಿದರು, ಯಾವುದು ಬೇಡಲಿಕ್ಕೆ ಅಧಿಕಾರ ಇಲ್ಲ, ಯಾಕೆ ಅವನೇ ಎಲ್ಲ ಕೊಡತಾ ಇದ್ದಾನೆ. ಒಂದು ವೇಳೆ ದೇವರನ್ನ ಇದು ಕೊಡು ಅದು ಕೊಡು ಅಂತ ಬೇಡಿದರೆ ಹೇಗಿರುತ್ತೆ ಎಂಬುದನ್ನ ತೋರಿಸಿಕೊಡ್ತಾ ಇದ್ದಾರೆ. ನಿಮ್ಮ ಮನೆಗೆ ಯಾರೋ ಬಂದ್ರು, ನೀವೇ ಅವರಿಗೆ ಅಡಿಗೆ ಮಾಡಿ ಎಲೆ ಹಾಕಿ ಎಲ್ಲ ಬಡಿಸಿದ್ದೀರಾ, ಅನ್ನ ತಂದು ಬಡಿಸ್ತಾ ಇದ್ದೀರಾ, ಕೈಯಲ್ಲಿ ಅನ್ನ ಇದೆ, ಅವರವಾಗೆ ಚೂರು ಮುಖ ಅಗಲ ಮಾಡಿ ಚೂರು ಅನ್ನ ಹಾಕ್ತೀರಾ ಅಂತ ಕೇಳಿದರೆ ನೀವೇನು ಹೇಳ್ತೀರಾ? ಅಯ್ಯೋ ರಾಮ, ಕರೆದು ಅನ್ನ ಹಾಕ್ತಾನೇ ಇದ್ದೇನೆ, ಮತ್ತು ಯಾಕೆ ಅಂಗಲಾಚಿ ಬೇಡಿಕೊಳ್ಳೋದು ಅಂತ ಹೇಳೋದಿಲ್ವೋ? ಹಾಗೆ ಭಗವಂತ ನಮ್ಮನ್ನ ಸಂಸಾರಕ್ಕೆ ಕರಕೊಂಡು ಬರೋದೇ ನಿಶ್ಚಿತವಾದ ಸುಖ ದುಃಖಗಳನ್ನು ಕೊಡಲಿಕ್ಕೆ ಕೊಟ್ಟೇ ಕೊಡತಾ ಇದ್ದಾನೆ. ವಿಜಯದಾಸರು ಹೇಳುತ್ತಾರೆ, ಮಾಡಿಕೊಂಡದ್ದು ಸುಖ ಆಗಲಿ ದುಃಖ ಆಗಲಿ ಟೊಣೆದು ಉಣಿಪ, ತಲೆ ಮೇಲೆ ಒಂದು ಏಟು ಕೊಟ್ಟು ಉಣ್ಣಿಸ್ತಾನಪ್ಪ. ಮತ್ತಿನ್ನೇನು? ಹಾಗಾದರೆ ದೇವರನ್ನು ಏನು ಕೇಳಬೇಕು? ಬೇಡಿದರೆ ಕೊಡುತಿಪ್ಪ ಸುರ್ ನರರಿಗೆ ಅಂದ್ರೆ ಏನದು ಅಂದ್ರೆ ಹೇಳುತ್ತಾರೆ ಭಕ್ತಿ. ಅದಕ್ಕೆ ದಾಸರು ಹೇಳಿದರು, ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೆ ತಾನೇ ಕೊಡ, ಮೋಕ್ಷವೂ ಅವನು ಕೊಡ್ಲಿಕ್ಕೆ ಕರ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ದಾಸರು ಜ್ಯೋತಿರ್ಥರು ಹೇಳುತ್ತಾರೆ, ದೇವರನ್ನ ಮೋಕ್ಷ ಯಾಕೆ ಕೇಳುತ್ತೀಯೋ ಮಹಾರಾಯ, ಕೊಟ್ಟೇ ಕೊಡತಾನಲ್ಲ. ಮತ್ತಿನ್ನೇನು ಕೇಳಬೇಕು? ಭಕುತಿಯ ಬೇಡು ಕೊಂಡಾಡು. ಆ ಭಕುತಿ ಮನುಷ್ಯರಿಗೆ ಬೇಡಿದರೆ ಕೊಡುತಿಪ್ಪ, ದೇವತೆಗಳಿಗೆ ಬೇಡದಲೇ ಕೊಡುತಿಪ್ಪ, ದೈತ್ಯರಿಗೆ ಬೇಡಿ ಬಳಲಿದರೂ ಒಮ್ಮೆಯೂ ಕೊಡದಿಹ. ಆದ್ದರಿಂದ ತತ್ವಾಭಿಮಾನಿಗಳನ್ನ ರಕ್ಷಣೆ ಅಂತ ಏನು ಕೇಳೋದು ಅಂದರೆ ಇದು ಕೊಡಿ ಅದು ಕೊಡಿ ಅಂತ ಏನೂ ಇಲ್ಲ. ದೇವರ ನೆನಪು ಬಿಟ್ಟು ಹೋಗ್ತಾ ಇದೆ, ಅದು ಕೊಡಿ, ಅದಿಲ್ಲದೆ ಬದುಕುತ್ತಾ ಇದ್ದೇನೆ ನಾನು. ಆದ ಕಾರಣ ಈ ರೀತಿಯಲ್ಲಿ ಆದಾನಾಧಿಕಾರ ಇತ್ರತ್ವಾತ್ ಆದಿತ್ಯ ನಾಮಾನ ದೇವತಾ. ತತ್ವಾಭಿಮಾನಿಗಳೇ, ನಮ್ಮ ಅಂತ್ಯ ಸವನ ಸಾಯಂ ಸವನಕ್ಕೆ ಅಭಿಮಾನಿಗಳಾಗಿದ್ದಾರೆ, ಆದಿತ್ಯರು ಅಂತ ಕರೆಸಿಕೊಂಡಿದ್ದಾರೆ, ನಮ್ಮಿಂದ ಎಲ್ಲ ಕೊಡಿಸ್ತಾರೆ. ಅದಕ್ಕೆ ಅಲ್ವೋ 24 ವರ್ಷದಲ್ಲಿ ಚೆನ್ನಾಗಿ ಬದುಕಬೇಕು, 44 ವರ್ಷ ಮಧ್ಯಕಾಲದಲ್ಲಿ ಎಲ್ಲ ತೊಂದರೆಗಳೇ, ಅವರು ತೊಂದರೆ ಕೊಡ್ತಾರೆ, ಇವರು ತೊಂದರೆ ಕೊಡ್ತಾರೆ, ಪಕ್ಕ ಮನೆಯವರು ತೊಂದರೆ ಕೊಡ್ತಾರೆ, ಆಫೀಸಲ್ಲಿ ತೊಂದರೆ ಕೊಡ್ತಾರೆ, ಎಲ್ಲ ತೊಂದರೆಗಳೇ ಮಯ. ಆದ್ದರಿಂದ ಏನಾಗುತ್ತೆ, ಅಯ್ಯೋ ಪ್ರಮೋಷನ್ ಬರಬೇಕಾಗಿದ್ದು ಡಿಮೋಷನ್ ಬಂತು, ಎಲ್ಲ ಬರ್ತಾ ಇದೆಯಲ್ಲ, ಯಾರವರು ಸುತ್ತಿರುವ ಅಯೋಗ್ಯ ಜನರು ನಮಗೆ ಕಾಟ ಕೊಡ್ತಾ ಇದ್ದಾರೆ, ಅವರನ್ನ ಅಳುವಂತೆ ಮಾಡಿ ನಮ್ಮನ್ನ ರಕ್ಷಣೆ ಮಾಡುತ್ತಾರೆ. ಅದಕ್ಕೆ ರುದ್ರರಾದರು. ಇನ್ನು ಕೊನೆ ಹಂತಕ್ಕೆ ಬಂದಾಗ ನಮ್ಮಿಂದ ಏನು ದಾನಗಳು ಕೊಡಿಸಬೇಕು? ದಾನಗಳು ಎರಡು ರೀತಿ, ಪದಾರ್ಥಗಳು ವಾಕಳು ಮೊದಲಾದ ದಾನ, ಎರಡನೆಯದು ನಮ್ಮಿಂದ ಕೊಡಿಸಬೇಕಾದ ನಿಜವಾದ ಗೋದಾನ. ಯಾವುದು? ವಿಶೇಷವಾದ ವಾಕ್ಕು, ದೇವರ ಸೇವಾ. ಇವೆಲ್ಲ ಅಂತ್ಯಕಾಲದಲ್ಲಿ ಭಗವಂತನ ವಿಶೇಷವಾಗಿ ಮಿಕ್ಕ 48 ವರ್ಷಗಳಲ್ಲಿ ಚೆನ್ನಾಗಿ ಮಾಡಿಸ್ತಾರೆ. ಆ ದಾನಾದಿ ಕಾರ ಇತೃತ್ವಾತ್. ಇನ್ನು ಹೇಳ್ತಾ ಇದ್ದಾರೆ, ಪ್ರಸಿದ್ಧ ಸವನೇಶು ವಸ್ವಾದಯ ಯಜಮಾನ ಪ್ರಾರ್ಥಿತಾ ಸ್ವಾಧಿಷ್ಠಿತ ಕಾಲೇ ಪ್ರಾಪ್ತ ವಿಘ್ನಾನ್ ನಿವಾರಯಿತ್ವ ಯಜ್ಞಂ ಸಮಾಪಯಂತಿ. ಪ್ರಸಿದ್ಧವಾದ ಯಜ್ಞದಲ್ಲಿ ವಸು ರುದ್ರ ಆದಿತ್ಯರು ಯಜಮಾನ ಪ್ರಾರ್ಥಿತಾ, ಯಜಮಾನನು ಪ್ರಾರ್ಥನೆ ಮಾಡಿದರೆ ತಾವು ಇದ್ದ ಕಾಲದಲ್ಲಿ ಇವನಿಗೆ ಬರುವ ವಿಘ್ನಗಳು ಅಪಮೃತ್ಯು ಮೊದಲಾದ ವಿಘ್ನಗಳನ್ನು ನಿವಾರಣೆ ಮಾಡಿ ಯಜ್ಞಂ ಸಮಾಪಯಂತಿ, ಯಜ್ಞವನ್ನು ಪೂರ್ಣ ಆಗುವಂತೆ ಮಾಡಿಬಿಡುತ್ತಾರೆ. ಅತ್ರಾಪಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡಬೇಕಾದ ರೀತಿ. ನಮಗೆ ಪ್ರಾತಃಸ್ತವನ ಮುಗಿದು ಹೋಗಿರುತ್ತೆ, ಪ್ರಾತಃಸ್ತವನದಲ್ಲಿ ಇರುವವರು ಬೇಕಾದರೆ ಅವರು ಪ್ರಾರ್ಥನೆ ಮಾಡಬಹುದು. ಮಾಧ್ಯಾಹ್ನ ದಿನ ಸವನದಲ್ಲಿದ್ದವರು ರುದ್ರರನ್ನು ಪ್ರಾರ್ಥನೆ ಮಾಡಬೇಕು. ಸಾಯಂ ಸವನದಲ್ಲಿದ್ದವರು ಆಯುಷ್ಯ ಅಷ್ಟರವರೆಗೆ ಬಂದವರು ಸಾಯಂ ಸವನದ ಆದಿತ್ಯರನ್ನು ಪ್ರಾರ್ಥನೆ ಮಾಡೋಣ. ಮಾಡುವ ರೀತಿ ಒಂದೇ ಹೇಳ್ತಾ ಇದ್ದಾರೆ. ಭೋ ಬಸವ ಅಥವಾ ಭೋ ರುದ್ರಾಹ, ಭೋ ಆದಿತ್ಯಾಹ. ವಿಷ್ಣು ಪೂಜಾತ್ಮಕ ಯಜ್ಞ ಸ್ವರೂಪಸ್ಯ ಮಮ ಹೇಳ್ತಾ ಇದ್ದಾರೆ. ನಾನೇ ದೇವರ ಪೂಜಾತ್ಮಕ ಯಜ್ಞ ರೂಪನಾಗಿದ್ದೇನೆ. ನನಗೆ ಜ್ವರಾದಿ ಉಪದ್ರವೇಣ ಯಥಾ ಲೋಪೋ ಮಾಭೂತ ತಥಾ ರಕ್ಷಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನನ್ನ ರಕ್ಷಣೆ ಮಾಡುವುದು ಅಂದ್ರೆ ನನಗೆ ಜ್ವರ ಯಾವುದು ಬರದೆ ಮಾಡಿ ಅಂತ ಕೇಳತಾ ಇಲ್ಲ. ಯಾಕೆ ಅಂದ್ರೆ ನಾವು ಖುಷಿಯಿಂದ ಸಂಪಾದನೆ ಮಾಡಿದ ಪಾಪ ಎಂಬ ಎಣ್ಣೆ ಖರ್ಚಾಗಬೇಕಾದರೆ ದುಃಖ ಎಂಬ ದೀಪ ಉರಿಯಲೇಬೇಕು. ನಾನಾ ರೀತಿಯಾದ ರೋಗ ರುಜಿನ ಎಲ್ಲ ಬರಲೇಬೇಕು. ಅದು ಬಿಡಿಸಿ ಅಂತ ಅವ್ರನ್ನ ಕೇಳೋದು ಬೇಡ, ಮತ್ತೇನು ಕೇಳಬೇಕು, ಅದು ಬಂದಾಗ ತಟ್ಟಿಕೊಳ್ಳುವ ತಾಕತ್ತು ಕೊಡಿ. ಹೇಳ್ತಾ ಇದ್ದಾರೆ ನನಗೆ ಜ್ವರಾದಿ ಉಪದ್ರವ ಬರಲಿ, ಆದರೆ ಆ ಉಪದ್ರವದಿಂದಾಗಿ ದೇವರ ಸೇವಾ ಗುರುಗಳ ಸೇವಾ ಲೋಪ ಆಗದಂತೆ ಮಾಡಿ, ಅಷ್ಟು ಸಾಕು ನನಗೆ. ಜ್ವರಾದಿ ಉಪದ್ರವೇಣ ಯಥಾ ಲೋಪೋ ಮಾಭೂತ್, ನನಗೆ ಲೋಪವಾಗದಂತೆ ಮಾಡಿ. ತಥಾ ರಕ್ಷಂತ, ಯಾಕೆ ನಿಮಗೆ ರಕ್ಷಣೆ ಮಾಡಬೇಕು ನಾವು ಅಂತ ಅವರು ಪ್ರಶ್ನೆ ಮಾಡಿದರೆ ಅದು ಹೇಳ್ತಾರೆ, ಭವತಾಂ ಆಧಿಪತ್ಯ ಮಹಾಭಾಗವತರು, ನೀವು ನಿಮ್ಮ ಆಧಿಪತ್ಯದಲ್ಲಿ ಏವಂ ನೋಚಿತಂ, ನೀವು ಅಧಿಪತಿಗಳಾಗಿರುವಾಗ ನಿಮ್ಮ ಶರಣಾಗತರಾದವರಿಗೆ ದೇವರ ಚಿಂತನೆ ಇಲ್ಲದೆ ಆಗುವುದು ಸರಿಯಲ್ಲ. ಇತ್ಯೇವಂ ಪ್ರಾರ್ಥಿತಾಹ, ಈ ರೀತಿಯವರನ್ನು ನಿತ್ಯವೂ ಪ್ರಾರ್ಥನೆ ಮಾಡಬೇಕಂತೆ. ಅದಕ್ಕೆ ಶ್ಲೋಕ ಬಂದದ್ದು, ತತ್ವಾಭಿಮಾನಿಗಳನ್ನು ಪ್ರಾರ್ಥನೆ ಮಾಡುವ ಶ್ಲೋಕ. ಬೆಳಿಗ್ಗೆ ಹೇಳುತ್ತೇವೆ, ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವ ಏವ ಹಿ, ಧರ್ಮ ಮಾರ್ಗೇ ಏವ ಪ್ರೇರಯಂತು. ಧರ್ಮ ಮಾರ್ಗ ಅಂದರೆ ದೇವರಿಗೆ ಪ್ರೀತಿಕರವಾದ ಮಾರ್ಗ ಧರ್ಮ ಮಾರ್ಗ. ಸುಳ್ಳು ಹೇಳಬಾರದು, ಅದು ಧರ್ಮ ಮಾರ್ಗ. ಆದರೆ ಕೃಷ್ಣನೇ ಹೇಳು ಅಂತ ಹೇಳಿದ, ಅಶ್ವತ್ಥಾಮ ಸತ್ತ ಅಂತ ಹೇಳಿದ. ಹೇಳು ಅಂದರೆ ಧರ್ಮರಾಜ ಹೇಳಲಿಕ್ಕೆ ಹಿಂಜರಿದ. ಯಾಕೆ? ಧರ್ಮ ಎಂಬುದರ ಕಲ್ಪನೆಯೇ ಬೇರೆ ಬಂತು. ದೇವರು ಹೇಳಿದ್ದೇ ಧರ್ಮ ಅಲ್ಲ. ಸಾಯದೇ ಇದ್ದರೆ ಅಶ್ವತ್ಥಾಮ ಇನ್ನ ಸತ್ತಿಲ್ಲ. ಸಾಯದೇ ಇರುವ ಅಶ್ವತ್ಥಾಮನನ್ನು ದೇವರು ಸತ್ತ ಅಂತ ಹೇಳಬೇಕಾದ್ರೆ ಸುಳ್ಳಾಯಿತಲ್ಲ, ಅದು ಧರ್ಮ ಹೇಗಾಗುತ್ತೆ? ಅಂದರೆ ಇಷ್ಟೇ ಹೇಳ್ತಾ ಇದ್ದಾರೆ, ದೇವರ ಬಾಯಿಯಿಂದ ಸತ್ತ ಅಂತ ಬಂದರೆ ಸತ್ತಾಯಿತು. ಬರೀ ಉಸಿರಾಡುವ ಗೊಂಬೆ. ಅದೇ ಅರ್ಜುನನಿಗೆ ತೋರಿಸಿದ್ದು, ಹೇ ಅರ್ಜುನ ಯುದ್ಧ ನೀನೇನು ಮಾಡತಾ ಇಲ್ಲ, ಅವರ ಪ್ರಾಣ ನಾನೇ ಹೇರಿಬಿಡ್ತಾ ಇದ್ದೇನೆ, ಬರೇ ಗೊಂಬೆ ಮಾತ್ರ ಇರೋದು, ಬಾಣದಿಂದ ಹೊಡಿ. ಇಷ್ಟೇ ಹೇಳಿದ್ದು. ಆದ್ದರಿಂದ ಯುದ್ಧಕ್ಕೆ ಪ್ರಾರಂಭದಲ್ಲೇ ವಿರಾಟ್ ರೂಪಿ ಭಗವಂತ ಎಲ್ಲರ ಪ್ರಾಣ ಸೆಗೆದು ಬಿಟ್ಟಿದ್ದ. ಆದ್ದರಿಂದ ಕೃಷ್ಣ ಹೇಳಿದ್ದು ಸತ್ತ ಅಂತ ಹೇಳಿದ್ದು. ಅದರ್ಥ ಆಗಲಿಲ್ಲ. ಏನಾಯಿತು? ದೇವರು ಹೇಳಿದ್ದು ಸತ್ಯವಾದದ್ದನ್ನೇ ದೇವರು ಹೇಳುತ್ತಾರೆ. ದೇವರು ಹೇಳಿದ್ದೇ ಸತ್ಯ ಎಂಬ ಪ್ರಜ್ಞೆ ಇಲ್ಲದೆ ದೇವರಿಗೆ ಪ್ರೀತಿಕರವಾದ ವಾಕ್ಯ ನುಡಿಯದೆ ಹಿಂಜರಿದದ್ದರಿಂದ ಧರ್ಮರಾಜರಿಗೂ ನರಕಕ್ಕೆ ಒಡೆಯನಾದವನಿಗೂ ನರಕ ದರ್ಶನ ಆಯಿತು. ಅದಕ್ಕೆ ಹೇಳ್ತಾ ಇದ್ದಾರೆ ರಕ್ಷಂತಿ, ನಮ್ಮನ್ನ ಭಗವತ್ ಪ್ರೀತಿಕರವಾದ ಕರ್ಮವನ್ನ ಮಾಡುವಂತೆ ರಕ್ಷಣೆ ಮಾಡುತ್ತಾರೆ. ಏವಮೇವ ಉತ್ತರ ಸವನ ದ್ವಯೇಪಿ ದ್ರಷ್ಟವ್ಯಂ, ಇನ್ನ ಎರಡೂ ಸವನಗಳಲ್ಲಿ ಕೂಡ ದೇವತೆಗಳನ್ನ ಈ ರೀತಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದರು. ಸರಿಯಪ್ಪ, ಚೆನ್ನಾಗಿ ಆಯಿತು. ಆ ಯಜ್ಞದಲ್ಲಿ ಪ್ರಾತಃಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನ ಮೂರು ಬಂತು. ಇಲ್ಲಿ ಕೂಡ ಹಾಗೆ ವಿಭಾಗ ಮಾಡಿ ಹೇಳಿದ್ದೀರಾ. ಅಷ್ಟು ಮಾತ್ರಕ್ಕೆ ಆ ಯಜ್ಞ ಈ ಯಜ್ಞ ಒಂದು ಅಂತ ಆಯಿತು ಅಂತ ಹೇಗೆ ಹೇಳ್ತೀರಾ? ಯಾಕೆ ಅಂದರೆ ಆ ಯಜ್ಞದಲ್ಲಿ ಇನ್ನ ತುಂಬ ಇವೆ. ಏನೇನಿವೆ? ಪ್ರಸಿದ್ಧೇ ಯಜ್ಞೆ, ಪ್ರಸಿದ್ಧವಾದ ಯಜ್ಞದಲ್ಲಿ ಏನೇನಿದೆ ಅಂದರೆ, ದೀಕ್ಷಾ ಅಂತ ಒಂದಿದೆ, ಉಪಸದ ಅಂತ ಒಂದಿದೆ, ಸ್ತುತ ಶಸ್ತ್ರೆ. ಸ್ತೋತ್ರ ಅಂತೊಂದಿದೆ, ಶಸ್ತ್ರ ಅಂತ ಒಂದಿದೆ, ದಕ್ಷಿಣ ಅಂತ ಒಂದಿದೆ. ಸೋಷ್ಯಂತಿ ಅಸೋಷ್ಯಂತಿ ಅಸೌಷ್ಟ ಇತಿ ವ್ಯವಹಾರ. ಸೋಷ್ಯಂತಿ ಎಂಬ ವ್ಯವಹಾರ, ಅಸೌಷ್ಟ ಎಂಬ ವ್ಯವಹಾರ. ನಂತರ ಅವಭೃತ ಅಂತ ಏಳು ಸಪ್ತ ಸಂತಿ ಏಳಿವೆ ಪ್ರಧಾನವಾದ ಯಜ್ಞದ ಅಂಗಗಳು. ಈ ಜೀವನದಲ್ಲಿ ಅವೆಲ್ಲ ಇದೆಯೇನು ಅಂದರೆ ಇವೆ. ಅತ್ರ ಈ ಯಜ್ಞದಲ್ಲಿ ಕೂಡ ಅತ್ರ ಯಜ್ಞೆ ಅಶನಾಯಾಭಿಪಾಸೆ ವ್ಯಾಧ್ಯಾದಿ ಸಕಲ ಉಪದ್ರವೈಹಿ ಪ್ರಾಪ್ತ ಕಷ್ಟಾವಸ್ಥಾ ಚ ದೀಕ್ಷಾ ಹೇಳ್ತಾ ಇದ್ದಾರೆ. ಈ ಜೀವನದಲ್ಲಿ ಕೂಡ ಹಸಿವೆ, ನೀರಡಿಕೆ, ನಾನಾ ವ್ಯಾಧಿಗಳು ಇವೆಲ್ಲ ಬಂದಾಗ ಸಕಲ ಉಪದ್ರವಗಳು ಏನೇನು ಬರುತ್ತೆ ಅವುಗಳಿಂದ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಾವಸ್ಥ, ಕಷ್ಟದ ಕಾಲ ಏನಿದೆ ಇದರನ್ನೇ ಆ ಅವಸ್ಥೆ ನಮಗೇನು ಬರ್ತಾ ಇದೆ ದೀಕ್ಷಾ ಅಂತ ಕರೀತಾ ಇದ್ದಾರೆ. ಖುಷಿಯಾಯಿತು ನಮಗೆ, ಯಾಕೆಂದ್ರೆ ತುಂಬಾ ಕಷ್ಟಗಳು ಬರ್ತಾ ಇವೆ, ಚಿಂತನೆ ಮಾಡಿ ಬಿಡೋಣ ಅಂದರೆ ಬರಲ್ಲ, ಕಷ್ಟ ಏನೋ ಬರ್ತಾ ಇದೆ. ಅದರನ್ನ ದೀಕ್ಷಾ ಅಂತ ಅನುಸಂಧಾನ ಮಾಡುವ ಬುದ್ಧಿ ಬರ್ತಾ ಇಲ್ಲ. ಅದು ಹೇಗೆ ತಂದುಕೊಳ್ಳೋದು ಅಂದರೆ ಅದು ನಾವು ತಂದುಕೊಂಡ್ರೆ ಬರೋದಲ್ಲ, ಒಬ್ಬರಿದ್ದಾರೆ ಡಿಪಾರ್ಟ್ಮೆಂಟ್ ಹೆಡ್ ಒಳಗೆ ಕೂತಿದ್ದಾರೆ, ಅವರು ಕೊಟ್ಟರೆ ಬರುತ್ತೆ, ಇಲ್ಲದ್ರಿಲ್ಲ. ಕಷ್ಟಾವಸ್ಥ ಏನೋ ಬರುತ್ತೆ, ಕಷ್ಟಾವಸ್ಥ ಬಂದಾಗ ಅದರನ್ನು ದೀಕ್ಷಾ ಅಂತ ಅರ್ಪಣೆ ಮಾಡಬೇಕಾದ ಬುದ್ಧಿ ಬರಬೇಕಾದರೆ ಹೇಳ್ತಾರೆ ಸ್ವಯಂಭುವ ಭಾರ್ಯ ಶತರೂಪ ತದಭಿಮಾನಿನಿ. ಸ್ವಯಂಭೂಮನುಗಳ ಭಾರ್ಯ ಶತರೂಪ ದೇವಿ ಅಭಿಮಾನಿಯಾಗಿದ್ದಾಳೆ, ಆಕೆಯನ್ನು ಪ್ರಾರ್ಥನೆ ಮಾಡಿದರೆ ದಿನಾಗ್ಲೂ ನಮಗೆ ಬರುವ ಕಷ್ಟ ಬಂದಾಗ ಕಷ್ಟ ಕಾಲದಲ್ಲಿ ನಮ್ಮ ಪ್ರಯತ್ನವಿಲ್ಲದೇನೆ ಸ್ವಾಮಿ ಇದು ನಿನಗೆ ಪೂಜೆಯಾಗಲಿ ಅಂತ ಕೈ ಜೋಡಿಸುವ ಬುದ್ಧಿ ಆಕೆ ಪ್ರೇರಣೆ ಮಾಡಿ ಕೊಟ್ಟು ಬಿಡುತ್ತಾಳೆ. ಅಂದರೆ ಆಕೆ ಒಳಗಿರುವ ಭಗವದ್ ರೂಪದ ಚಿಂತನೆ ಮಾಡಲೇಬೇಕು ಅಂತ ಹೇಳುತ್ತಾರೆ. ಈಗ ಗೊತ್ತಾಗುತ್ತೆ ನಮಗೆ ಕಕ್ಷಾ ತಾರತಮ್ಯ ಸಂಧಿ ಯಾಕೆ ಹೇಳಬೇಕು ಅಂತ. ಒಬ್ಬೊಬ್ಬರನ್ನು ಅವರ ಯಾರ್ಯಾರ ಡಿಪಾರ್ಟ್ಮೆಂಟ್ ಏನಿದೆ ಅವರನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಒಂದೊಂದು ಕೊಡ್ತಾ ಬರ್ತಾರೆ. ಅವರನ್ನು ಕೇಳದೆ ದೇವರನ್ನು ಮುಖ್ಯ ಪ್ರಾಣ ದೇವರನ್ನು ಡೈರೆಕ್ಟ್ ಆಗಿ ನಾವು ಕೇಳಿದರೆ ಮುಖವೂ ನೋಡಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲೇ 10 ಕೆಲಸಗಳಿವೆ, ನಾವೇ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹಂಚಿಕೊಟ್ಟಿದ್ದೇವೆ. ಯಾರೋ ಬಂದರು ಆ ಕೆಲಸಕ್ಕೆ ಅವರ ಹತ್ರ ಹೋಗಬೇಕಾಗಿತ್ತು, ಅವರ ಹತ್ರ ಹೋಗಿಲ್ಲ, ನಮ್ಮ ಪರಿಚಯ ಇದೆ ಅಂತ ನಮ್ಮ ಹತ್ರ ಸೀದಾ ಬಂದರು. ಅದಕ್ಕೆ ನಾವೇನು ಹೇಳ್ತೇವೆ ತುಂಬ ಒಳ್ಳೆಯದು ಬಂದದ್ದಕ್ಕೆ ಅವರ ಹತ್ರ ಹೋಗಿ ಅಂತ ಕಳಿಸ್ತೇವೆ. ಯಾಕೆ ನಾವೇ ಕೊಟ್ಟದ್ದು ಅವರಿಗೆ ಆ ಕೆಲಸ, ನಾವೇ ಅವರನ್ನು ಬೈಪಾಸ್ ಮಾಡಿಬಿಟ್ರೆ ಇನ್ನು ಅವರಿಗೆ ಕೆಲಸ ಏನಿರುತ್ತೆ, ಅವರ ಸಾಧನೆ ಏನಿರುತ್ತೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಏನು ಮಾಡುತ್ತೇವೆ, ನಮ್ಮ ಉಪಾಸನಾ ಕ್ರಮ ಉಪಾಸನಾದ ಚಿಂತನ ಕ್ರಮ ಹೇಗಿರುತ್ತೆ, ದೇವರ ಪೆಟ್ಟಿಗೆ ತೆಗೆದ ಕೂಡಲೇ ಒಂದು ದೇವರ ಮೇಲೆ ಕಣ್ಣು ನಮಗೆ ಡೈರೆಕ್ಟಾಗಿ, ಆದ ಮೇಲೆ ಚೂರು ಪ್ರಾಣದೇವರ ಮೇಲೆ. ಇನ್ನು ಗರುಡ ದೇವರು ಶೇಷದೇವರು ಏನು ಇರ್ತಾರೆ ಇದ್ದದ್ದಕ್ಕೆ ತೀರ್ಥ ಕೊಡ್ತೇವೆ. ಎಂದಾದರೂ ಗರುಡ ದೇವರ ಚಿಂತನೆ, ಶೇಷದೇವರ ಚಿಂತನೆ, ಅವರ ಗುಣ ಚಿಂತನೆ, ಉಪಾಸನೆ ಏನಾದರೂ ಮಾಡಿದವು ತಂಟೆಗೆ ಹೋಗೋದಿಲ್ಲ. ಪ್ರಾಣದೇವರಿಗೆ ಎಲ್ಲ ಕೊಟ್ಟು ಪ್ರಾಣದೇವರದ ವಾಯುಸ್ತುತಿಯಿಂದ ಹೇಳಿ ತಲೆ ಮೇಲೆ ನೀರು ಹಾಕಿ ಗೋವಿಂದ ಅಂತ ಪೆಟ್ಟಿಗೆ ಮುಚ್ಚಿಡ್ತೇವೆ. ಆದರೆ ತತ್ವಾಭಿಮಾನಿ ದೇವತೆಗಳನ್ನು ಸತತ ನಾವು ಚಿಂತನೆ ಮಾಡದಿದ್ದರೆ ಪ್ರಾಣದೇವರು ಅನುಗ್ರಹ ಮಾಡೋದಿಲ್ಲ. ಇದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ ದಾಸರದಕ್ಕೆ. ಹೇಳ್ತಾರೆ ಮೋಕ್ಷಕ್ಕೆ ಮೆಟ್ಟಲಿವು ಯಾವುದು, ತತ್ವಾಭಿಮಾನಿ ದೇವತೆಗಳೇ ಪರಿಚಯ ನಮಗೆ. ಕಕ್ಷಾ ತಾರತಮ್ಯ ಸಂಧಿ ಅಥವಾ ತಾರತಮ್ಯವನ್ನು ನಾವು ನೋಡಿದಾಗ ಎಷ್ಟರವರೆಗೆ ಕಲ್ಪನೆ ನಿಂತು ಬಿಡುತ್ತೆ ಅಂದರೆ ಇವರಿಗಿಂತ ಇವರು ದೊಡ್ಡವರು, ಅವರಿಗಿಂತ ಅವರು ದೊಡ್ಡವರು, ಎಲ್ಲರಿಗಿಂತ ದೇವರು ಸರ್ವೋತ್ತಮ. ಸರ್ವೋತ್ತಮ ದೇವರು ಎಂಬ ಜ್ಞಾನ ಬರಲಿಕ್ಕೆ ತಾರತಮ್ಯ ಹೇಳಿದ್ದಷ್ಟೇ. ಇವರು ದೇವತೆಗಳು ಅಲ್ಲಲ್ಲಿರ್ತಾರೆ, ಅವರಿಗಿಂತ ಅವರವರು ದೊಡ್ಡವರು, ಇಷ್ಟೇ ಪರಿಚಯ, ಅಲ್ಲಿಗೆ ಸೆಲ್ಯೂಟ್ ಇಲ್ಲ. ಅದಕ್ಕೆ ಹೇಳ್ತಾರೆ ಷೋಡಶಿಯಲ್ಲಿ ಬಿಂಬ ಸಂಸ್ಥಾಪನಾ ಪ್ರಕರಣ, ಬಿಂಬ ಪ್ರತಿಬಿಂಬ ಭಾವ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಬಿಡಿಸಿ ತಿಳಿಸಿಕೊಡುತ್ತಾರೆ. ನಮಗೆ ಸಾಕ್ಷಾತ್ ಬಿಂಬ ಯಾರು ಅಂದ್ರೆ ಪುಷ್ಕರ ನಾಮಕ ದೇವತಾ. ಆತನ ಅನುಗ್ರಹ ಇಲ್ಲದಿದ್ದೇ ನಾವು ಬಿದ್ದೇ ಇರ್ತೇವೆ, ಸಾಧನೆ ಎಂಬುದು ಶುರುವೇ ಆಗೋದಿಲ್ಲ. ಅವರ ಬಿಂಬ ಅವರ ಮೇಲಿನವರು, ಅವರ ಬಿಂಬ ಅವರ ಮೇಲಿನವರು. ಅದಕ್ಕೆ ದಾಸರು ಹೇಳಿದರು, ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು. ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು. ಈ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಅವರೊಳಗೆ ದೇವರ ಉಪಾಸನೆ ನಾವು ಮಾಡದಿದ್ದರೆ, ಅವರ ಚಿಂತನೆ ಮಾಡದಿದ್ದರೆ ನಮಗೆ ಯಾವುದು ಬರಲ್ಲ ಎಂಬುದನ್ನು ಸ್ಪಷ್ಟ ಝಳುಪಿಸಿ ತಿಳಿಸಿಕೊಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಪರಿಚಯ ಇಲ್ಲದ ಸಿಲಬಸ್ ಹೌದಲ್ವೋ? ಎಷ್ಟರವರೆಗೂ ದೂರದಿಂದ ನಮಸ್ಕಾರ ಮಾಡಿ ನಮಗೆ ಸಂಬಂಧವಿಲ್ಲದವರು ಅಂತ ಇವರಿಗೆಲ್ಲ ದೂರದಿಂದ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀವಿ. ಇವರು ನಿತ್ಯವೂ ನಮ್ಮಿಂದ ಕೆಲಸ ಮಾಡಿಸುವವರು. ಅದಕ್ಕೆ ನಮ್ಮ ಜೀವನದಲ್ಲಿ ದೀಕ್ಷಾಂತ ಬರಬೇಕಾದರೆ, ಕಷ್ಟಾವಸ್ಥ ಬಂದಾಗ ದೀಕ್ಷೆ ಇದು ಸ್ವಾಮಿ ನಿನಗರ್ಪಿತ ಅಂತ ಅನುಸಂಧಾನ ಬರಬೇಕಾದರೆ ಶತರೂಪ ದೇವಿಯನ್ನು ಸ್ಮರಣೆ ಮಾಡಬೇಕು. ಏನು ಹೇಳ್ತಾ ಇದ್ದಾರೆ? ಸರಿ, ದೀಕ್ಷಾ ಬಂತು, ಉಪಸದಗಳು ಬಂತು. ಉಪಸದ ಅಂದರೆ ಏನು ಹೇಳ್ತಾ ಇದ್ದಾರೆ? ಅಶನ ಪಾನ ಸುಖಾವಸ್ಥಾನಿ ಯಜಮಾನ ವ್ಯಾಪಾರ ರೂಪ ಉಪಸದ ಸಂಜ್ಞಕಾನಿ. ನಾವು ಯಜಮಾನ ಜೀವ ಈವ ತಿರುಗೋದು, ತಿನ್ನೋದು, ಕುಡಿಯೋದು ಮೊದಲಾದಲ್ಲಿ ಏನು ಸುಖ ಪಡ್ತಾ ಇರ್ತಾನೆ, ಆ ಅವಸ್ಥೆ ಏನಿದೆ ಅದೆಲ್ಲ ಉಪಸದ ಹೇಳ್ತಾ ಇದ್ದಾರೆ. ಇದು ನಾರಾಯಣ ಮಹಾನಾರಾಯಣ ಉಪನಿಷತ್ತಿನ ಕೊನೆಯ ಭಾಗದಲ್ಲಿ ಬರುತ್ತೆ. ಯದಶ್ನಾತಿ ಯತ್ಪಿಬತಿ ತದಸ್ಯ ಸೋಮಪಾನಂ, ಯದ್ರಮತೆ ತದುಪಸದ, ಯದ್ರಮತೆ ಸುಖ ಪಡತಾನೆ ಅದು ಉಪಸದ, ಅದೇ ಉಪಸದ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇವೆಲ್ಲ ಹೇಳಿದ್ದೀರಿ, ನಿತ್ಯ ಅನುಸಂಧಾನ ಮಾಡುವ ಕ್ರಮ ಹೇಗೆ ಅಂತ ಮತ್ತು ಪ್ರಶ್ನೆ ಬರುತ್ತೆ. ಆಗ ಸ್ವಾಮಿ, ಈ ದಿನ ಶುರುವಾಗ್ತಾ ಇದೆ, ಇಡೀ ಜೀವನದ 24 ವರ್ಷ ಪ್ರಾತಃಸವನ, ನಂತರ 44 ವರ್ಷ ಮಧ್ಯಾಹ್ನ ದಿನ ಸವನ, ನಂತರ 48 ವರ್ಷ ಸಾಯಂ ಸವನ, ಅದಿರಲಿ. ಹಾಗಾದರೆ 24 ವರ್ಷದ ಮೇಲೆ ಬಂದವರಿಗಿನ್ನ ಪ್ರಾತಃಸವನವೇ ಇಲ್ಲವೋ? ಅಂದರೆ ಇದೆ. ಹೇಗೆ? ಪ್ರತಿದಿನವೂ ಒಂದು ಯಜ್ಞ, ಅದರಲ್ಲಿ ಹಗಲು ಪ್ರಾತಃಸವನ, ಮಧ್ಯಾಹ್ನ ಕಾಲವೆಲ್ಲ ಮಧ್ಯಾಹ್ನ ದಿನ ಸವನ, ನಂತರದೆಲ್ಲ ಸಾಯಂ ಸವನ. ದಿನಾಗ್ಲೂ ನಮ್ಮನ್ನು ತತ್ವಾಭಿಮಾನಿಗಳು ರಕ್ಷಣೆ ಮಾಡಬೇಕು. ಇದರಲ್ಲಿ ದಿನ ಶುರುವಾಗಲಿಕ್ಕೆ ಮೊದಲು ನಾರಾಯಣ, ಬೆಳಿಗ್ಗೆ ವಾಸುದೇವ, ಮಧ್ಯಾಹ್ನ ಸಂಕರ್ಷಣ, ಸಾಯಂಕಾಲ ಪ್ರದ್ಯುಮ್ನ, ನಂತರ ಅನಿರುದ್ಧ ನಿಯಾಮಕರಾಗಿ ನಿಂತಿದ್ದಾರೆ. ನಿತ್ಯವೂ ಇವರನ್ನು ಪ್ರಾರ್ಥನೆ ಮಾಡಬೇಕು. ಈ ಯಜ್ಞ, ದಿನದ ಯಜ್ಞ ನಡೆಯುವಾಗ ನೀವು ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಇಲ್ಲಿ ದೀಕ್ಷಾ, ಈ ದಿನ ನನಗೆ ಬರುವಂಥ ಏನು ಕಷ್ಟಾವಸ್ಥ ಬರ್ತಾ ಇದೆ, ಇವತ್ತು ಏನು ನೀರಡಿಕೆ, ಹಸಿವೆ, ನಾನಾ ದುಃಖಗಳೇನು ಬರುತ್ತೆ, ಅದರಿಂದ ಬರುವ ಕಷ್ಟಾವಸ್ಥ ಸ್ವಾಮಿ ನಿನಗೆ ಇದು ಈ ಯಜ್ಞದಲ್ಲಿ ದೀಕ್ಷೆಯಾಗಿ ಅರ್ಪಣೆ ಮಾಡತಾ ಇದ್ದೇನೆ ಅಂತ ಬೆಳಿಗ್ಗೆ ಅನುಸಂಧಾನ ಮಾಡಬೇಕು. ನಂತರ ಇವತ್ತು ನಾನು ಏನು ಊಟ ಮಾಡುತ್ತೇನೆ, ಕುಡಿಯುತ್ತೇನೆ, ಏನೇನು ಸುಖ ಪಡುತ್ತೇನೆ, ಅದೆಲ್ಲ ನಿನಗೆ ಉಪಸದಗಳಾಗಲಿ. ಈ ರೀತಿಯಾಗಿ ದಿನೇ ದಿನೇ ನಾವು ಚಿಂತನೆ ಮಾಡಿ ದಿನವೆಂಬ ಯಜ್ಞ ಪೂರ್ಣ ಮಾಡಬೇಕು. ಮಾರನೇ ದಿನ ಬೆಳಿಗ್ಗೆ ಎದ್ದು, ಸ್ವಾಮಿ ನಿನ್ನೆ ಯಜ್ಞ ಮಾಡಿಸಿದ್ದೀಯ, ಯಜ್ಞ ಬೆಳಿಗ್ಗೆ ಸಂಕಲ್ಪ ಮಾಡಿ ಕೃಷ್ಣನಪ್ಪನ ಬಿಟ್ಟರೆ ಉಪಯೋಗವಿಲ್ಲ. ಆ ಯಜ್ಞ ಮಾಡುವಾಗ ಬೆಳಗ್ಗಿನ ಯಜ್ಞ ಕಾಲಕ್ಕೆ ದೇವರ ಚಿಂತನೆ ಮಾಡಿ ಅದನ್ನು ಕೃಷ್ಣ ಅರ್ಪಣ. ಯಾರಿಗೆ? ವಸುಗಳಂತರ್ಯಾಮಿ ವಾಸುದೇವನಿಗೆ. ನಂತರ ಮಧ್ಯಾಹ್ನ ಕಾಲದ್ದು ಆಯಾ ಕಾಲಕ್ಕೆ ಬಂದದ್ದು ಕೃಷ್ಣ ಅರ್ಪಣ ಸಂಕರ್ಷಣನಿಗೆ, ನಂತರ ಪ್ರದ್ಯುಮ್ನನಿಗೆ, ನಂತರ ಅನಿರುದ್ಧನಿಗೆ ಎಚ್ಚರವಿರುವಷ್ಟು ಕಾಲ. ನಂತರ ಮಲಗಿದ ಮೇಲೆ ಪೂರ್ಣ ಮಾರನೇ ದಿವಸ ಬೆಳಿಗ್ಗೆ ನಿನ್ನೆ ನಡೆದ ಯಜ್ಞ ಸ್ವಾಮಿ ನಿನಗರ್ಪಿತ. ಇಷ್ಟು ಮಾಡುವಾಗ ನಮ್ಮದು ಮಾತ್ರ ನಾವು ನೋಡಿಕೊಳ್ಳುವ ಹಂತದಿಂದ ಚೂರು ಮೇಲಕ್ಕೆ ಬನ್ನಿ ಅಂತಾರೆ ರಾಘವೇಂದ್ರ ಶ್ರೀಪಾದರು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಾನು ಮಾಡಿದ್ದು ಮಾತ್ರ ಅಲ್ಲ, ನನ್ನವರೆಲ್ಲ ಮಾಡಿದ್ದು ನಿನಗರ್ಪಿತ. ಯಾಕೆ ಅಂದರೆ ಬರೀ ಓದೋದು ತಿನ್ನೋದು ತಿರುಗೋದರಲ್ಲೇ ಇರ್ತಾರೆ ಹೆಂಡತಿ ಮಕ್ಕಳು ಗಂಡಸರು ಎಲ್ಲರೂ ಕೂಡ ಮಕ್ಕಳ ಮನೆಯಲ್ಲಿ, ಅವರಿಗೆ ಪ್ರಜ್ಞೆ ಇಲ್ಲ. ಆದರೆ ನನ್ನ ಅಂಟಿಕೊಂಡು ಬಂದವರು, ಆದ್ದರಿಂದ ಅವರ ಕರ್ಮ ನಿನಗರ್ಪಿತವಾಗಲಿ ಅಂದರೆ ಅವರ ಜೀವನವು ಯಜ್ಞವಾಗಿ ಬಿಡುತ್ತೆ. ಸರಿ, ನಮ್ಮ ಮನಸ್ಸು ಚೂರು ಮೇಲಕ್ಕೆ ಬಂತು, ನಮ್ಮ ಮನೆಗೆ ಪರಿಮಿತ ಆಯಿತು. ಅದಕ್ಕೆ ದಾಸರು ಎಷ್ಟರವರೆಗೆ ತಗೊಂಡು ಹೋಗ್ತಾರೆ ಶಾಸ್ತ್ರ ಪ್ರಪಂಚದ ಮಾತನ್ನು ನಮಗೆ ತಿಳಿಸಿಕೊಡುತ್ತಾರೆ. ಮನುಷ್ಯರಲ್ಲಯ್ಯ, ನಿಮ್ಮ ಮನೆಯವರು ಮಾತ್ರ ಅಲ್ಲ, ಪಕ್ಕದಲ್ಲಿರುವವರಲ್ಲ, ಕಾನನ ಗ್ರಾಮಸ್ಥ ಪ್ರಾಣಿಗಳು. ಏನೇನು ಮಾಡುವ ಕರ್ಮ ಲಕ್ಷ್ಮೀನಿವಾಸನಿಗೆ ಅರ್ಪಿಸು, ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ, ಡೌಟೇ ಬೇಡದಕ್ಕೆ, ಸಂದೇಹಿಸದೆ ದಿನದಿನಧಿ. ಇಷ್ಟು ಹಂತ ಬೆಳೆಯಬೇಕು ನಮ್ಮದು. ಅಂದರೆ ಎಲ್ಲರೂ, ಯಾವ ಸಜ್ಜನರು ಯಾವ ಯಾವ ಯೋನಿಯಲ್ಲಿ ಬಿದ್ದು ದೇವರ ಸ್ಮರಣೆ ಇಲ್ಲದೆ ಬಿದ್ದಿದ್ದಾರೋ ಅಂಥವರ ಕರ್ಮವೆಲ್ಲ ಸ್ವಾಮಿ ನಿನಗರ್ಪಿತವಾಗಲಿ. ಅಂದರೆ ನಮ್ಮ ಗಂಟೇನು ಹೋಗಲಿಲ್ಲ, ಒಂದು ಮಾತು, ಅನುಸಂಧಾನ. ಎಷ್ಟು ಪುಣ್ಯ ಬರುತ್ತೆ ಗೊತ್ತೋ, ಅವರ ಜೀವನವೇ ಯಜ್ಞವಾಗಿ ಅವರಿಗೆ ಫಲ ಬಂದು ಭಾಗ ನಮಗೆ ಚೆಕ್ ಕೊಡ್ತಾನೆ ಭಗವಂತ, ತಗೋ ನಿನ್ನದು, ಅನುಸಂಧಾನ ಮಾಡಿದೀಯಲ್ಲ ಅಂತ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಾವು ದಿನ ದಿನದಲ್ಲಿ ಬರುವಂತ ಸುಖ ಅದನ್ನ ಭಗವಂತನಿಗೆ ಉಪಸದ ಅಂತ ಕೊಡಬೇಕು. ಇನ್ನ ಸ್ತೋತ್ರ ಶಸ್ತ್ರ ಅಂತ ಎರಡು ಬರ್ತಾ ಇದೆ, ಅದು ಏನು ಎಂಬುದನ್ನ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನ ನಾಳಿನ ದಿವಸ ಯಾರು ಹೆಣ್ಣು ಮಕ್ಕಳು ಕೇಳಿದಂತೆ ಅವರಿಗೆ ಗುರುಮಂತ್ರ ಅಂತ ಅದಕ್ಕೆ ಅರ್ಥ ಹೇಳಬೇಕು ಅಂತ ಕೇಳಿದ್ರು. ಅವರ ಸಮಯ ಪ್ರಕಾರವೇ ಅವರು ಹರಿಕಥಾಮೃತ ಸಾರ ಎಲ್ಲೋ ಮುಗಿಸಿಕೊಂಡು ಬರಬೇಕು ಅಂತ ಹೇಳಿದ್ದಾದ್ದರಿಂದ 6:30 ಇಲ್ಲಿ ಶುರುವಾಗತ್ತೆ. 6:30 6:45 6:00 ವರೆಗೂ ಅದು ನಡೆದು ನಂತರ ಈ ಪ್ರವಚನ ಕಾರ್ಯಕ್ರಮ ನಾಳೆ ಇರುತ್ತೆ.